पतंजलिम व्यासमुखान गुरुनन्यांश्च भक्तितः नतोस्मि वाङ्मनः कायैः अज्ञानाध्वान्त भास्करान। व्यासन गुरु परंपरेयल्लि बंदंतह अनेक ऋषिगळु अनेक गुरुगळु अवर सालिनल्लि बंदंतह पतंजलि महर्षि ई एल्ल गुरु परंपरेगे नमस्कारगळन्नु प्रारंभदल्लि सल्लिस्तेने। योगेन योगो ज्ञातव्यो योगो योगात् प्रवर्तते। योगवन्नु तिळियबेकादरे ಮತ್ತೆ ಇನ್ಯಾವುದರಿಂದಲೂ ತಿಳಿಯುವುದಕ್ಕೆ ಸಾಧ್ಯವಿಲ್ಲ, ಅದನ್ನು ಯೋಗದಿಂದಲೇ ತಿಳಿಯಬೇಕು ಅಂತ ಹೇಳಿ. ಯಾವುದಾದರೂ ಹೊಸ ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತಿನ್ಯಾವುದಾದರೂ ಆಧಾರವನ್ನು ಇಟ್ಕೊಂಡು ಅದರ ಮೂಲಕವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಯೋಗ ಹೇಗೆ ಅಂದ್ರೆ ಆ ಯೋಗದ ಮೂಲಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ಶಾಸ್ತ್ರ ಪ್ರವೇಶವನ್ನು ಮಾಡುವಾಗ ನಾವು ಹೇಳ್ತೇವೆ ಅಥಾತು ಬ್ರಹ್ಮ ಜಿಜ್ಞಾಸಾ ಶಾಸ್ತ್ರಗಳು, ಅಲ್ಲಿ ಪ್ರಶ್ನೆ ಮಾಡುವುದಕ್ಕೂ ಉತ್ತರ ಕೊಡುವುದಕ್ಕೂ ಅವಕಾಶಗಳಿರುತ್ತೆ. ಆದರೆ ಯೋಗದ ಶಾಸ್ತ್ರವನ್ನು ಪ್ರಾರಂಭ ಮಾಡುವಾಗ ನಾವು ಹೇಳ್ತೇವೆ ಅಥಾ ಯೋಗಾನುಶಾಸನ, ಇದು ಶಾಸ್ತ್ರದ ಅನುಶಾಸನ. ಇಲ್ಲಿ ಪಾಲಿಸಬೇಕಾದದ್ದು ಇದೆ, ಅನುಷ್ಠಾನ ಮಾಡಬೇಕಾದದ್ದು ಇದೆ. ಚರ್ಚೆಯೆಲ್ಲ ನಂತರ, ಪ್ರಶ್ನೆಗಳು ನಂತರ, ಮೊದಲು ಇಲ್ಲಿ ನಾನು ಮಾಡಿ ತೋರಿಸಬೇಕು. ಏನು ಹೇಳ್ತೇನೆ, ಏನು ತಿಳ್ಕೊಳ್ತೇನೆ, ಇದನ್ನು ನಾನು ನಿತ್ಯ ಕರ್ಮದಲ್ಲಿ ನಿತ್ಯಾನುಷ್ಠಾನ ಮಾಡಿದರೆ ಮಾತ್ರ ಯೋಗದ ಸಿದ್ಧಿಯಾಗುತ್ತೆ ಅಂತ ಹೇಳಿ. ಹಾಗಾಗಿ ಇದೊಂದು ಅನುಶಾಸನ ವಿದ್ಯೆ ಅಂತ ಹೇಳಿ. ನಮ್ಮ ಋಷಿ ಪರಂಪರೆಯಲ್ಲಿ ಬಂದವರಲ್ಲಿ ಪತಂಜಲಿ ಮಹರ್ಷಿ ಈ ಯೋಗ ವಿದ್ಯೆಯನ್ನ ಹೆಚ್ಚು ಸೂತ್ರ ರೂಪದಲ್ಲಿ ತಂದು ನಮಗೆಲ್ಲ ಅನುಕೂಲ ಆಗುವಂತೆ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಸಾಮಾನ್ಯ ಯೋಗಾಭ್ಯಾಸಿಗಳು ತಮ್ಮ ಯೋಗಾಭ್ಯಾಸದ ಪ್ರಾರಂಭದಲ್ಲಿ ಪತಂಜಲಿಯನ್ನು ಸ್ಮರಣೆ ಮಾಡುವಂತಹದನ್ನು ನಾವು ಕಾಣುತ್ತೇವೆ. ಕೆಲವೆಲ್ಲ ಅಧ್ಯಯನದ ವಿಧಾನಗಳು, ಆದರೆ ಯೋಗ ಜೀವನ ವಿಧಾನ. ಹೇಗೆ ಬದುಕುತ್ತೇವೋ ಅದು ಯೋಗ, ಹೇಗೆ ಆಲೋಚನೆ ಮಾಡ್ತೇವೋ ಅದನ್ನು ಹಾಗೇ ಮಾತಾಡಿದರೆ ಅದು ಯೋಗ, ಹೇಗೆ ನಾವು ಆಲೋಚನೆ ಮಾಡ್ತೇವೋ ಹಾಗೆ ನಡ್ಕೊಂಡ್ರೆ ಅದು ಯೋಗ. ಹೀಗಾಗಿ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ. ಉಪಯೋಜ್ಯ ಭಾವದಿಂದಲೇ ನಾವು ಎಲ್ಲವನ್ನು ನೋಡ್ತೇವೆ. ಇದನ್ನು ಮಾಡುವುದರಿಂದ ನನಗೇನಾದರೂ ಉಪಯೋಗ ಇದೆಯೋ, ಉಪಯೋಗ ಇದೆ ಆದರೆ ನಾನು ಅದನ್ನು ಮಾಡ್ತೇನೆ. ಏನೂ ಉಪಯೋಗವೇ ಇಲ್ಲವಾದರೆ ಬಹುಶಃ ನಾವ್ಯಾರೂ ಅದನ್ನು ಪ್ರವೇಶ ಮಾಡುವುದಿಲ್ಲ. ಹಾಗಾಗಿ ಯೋಗವನ್ನು ಎಲ್ಲರೂ ಆ ಉಪಯೋಗ ಏನಿದೆ ಎನ್ನುವ ಭಾವದಿಂದಲೇ ನೋಡ್ತಾರೆ. ಹಾಗಾಗಿ ಶಾಸ್ತ್ರಕಾರರು ಮೊದಲೇ ಯೋಗದ ಉಪಯೋಗಗಳನ್ನು ತಿಳಿಸಿಬಿಡ್ತಾರೆ. ಮೂರು ಉಪಯೋಗ, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ. ಈ ಪತಂಜಲಿಯನ್ನು ಬೇರೆ ಬೇರೆ ಹಂತಗಳಲ್ಲಿ ನಾವು ನೋಡಿ ನಮಸ್ಕಾರ ಮಾಡ್ತೇವೆ. ದೇಹದ ಶುದ್ಧಿಗಾಗಿ ಒಂದು ಶಾಸ್ತ್ರವನ್ನ ಕೊಟ್ಟಿದ್ದಾನೆ ಅವನು, ಮಾತಿನ ಶುದ್ಧಿಗಾಗಿ ಮತ್ತೊಂದು ಶಾಸ್ತ್ರವನ್ನ, ಈ ಎರಡರ ಜೊತೆಯಲ್ಲಿ ಚಿತ್ತದ ಶುದ್ಧಿಗಾಗಿಯೂ ಒಂದು ಶಾಸ್ತ್ರವನ್ನ ಕೊಟ್ಟಿದ್ದಾನೆ, ಅದು ಯೋಗಶಾಸ್ತ್ರ ಅಂತ ಹೇಳಿ. ಆದರೆ ಯೋಗಶಾಸ್ತ್ರವು ಶರೀರದ ಶುದ್ಧಿಯನ್ನು ಮಾಡುತ್ತೆ, ಮಾತಿನ ಶುದ್ಧಿಯನ್ನು ಮಾಡುತ್ತೆ ಮತ್ತು ಮನಸ್ಸಿನ ಶುದ್ಧಿಯನ್ನು ಮಾಡುತ್ತೆ. ಶರೀರ, ಮನಸ್ಸು, ಮಾತು, ಈ ಮೂರು ಸಾಮಾನ್ಯವಾಗಿ ಇವುಗಳನ್ನ ತ್ರಿಕರಣಗಳು ಅಂತ ಹೇಳಿ ಕರಿತೇವೆ. ತ್ರಿಕರಣ ಶುದ್ಧಿ ಮನಸ್ಸ, ವಾಚ, ಕಾಯ, ಈ ಮೂರು ಶುದ್ಧಿಗಳಾಗುತ್ತದೆ. ಆದ್ರಿಂದ ಇದಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಯೋಗಕ್ಕೆ. ಸಾಮಾನ್ಯವಾಗಿ ಈಗ ಜನಪ್ರಿಯವಾಗಿರುವಂತಹದ್ದು ಯೋಗಾಸನಗಳು. ಯೋಗ ಅಂದ ತಕ್ಷಣವೇ ನಮಗೆಲ್ಲರಿಗೂ ನೆನಪು ಬರುವಂತದ್ದು ಯೋಗಾಸನಗಳು. ಯೋಗಾಸನಗಳಷ್ಟೇ ಯೋಗದ ಪರಿಮಿತಿ ಅಲ್ಲ ಅನ್ನುವುದನ್ನು ನಾವೆಲ್ಲ ಚೆನ್ನಾಗಿ ಅರಿತುಕೊಳ್ಬೇಕು. ಆದರೆ ಯೋಗಾಸನಗಳು ಅತ್ಯಂತ ಮುಖ್ಯವಾದ ಭಾಗ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಪರಿಗಣಿಸಬೇಕು. ಯೋಗಾಸನವಿಲ್ಲದೆ ಯೋಗ ಸಾಧನೆ ಸಾಧ್ಯವೇ ಇಲ್ಲ, ಅದು ತುಂಬಾ ಮುಖ್ಯ. ಶರೀರಂ ಆದ್ಯಂ ಖಲು ಧರ್ಮ ಸಾಧನ, ಯಾವುದೇ ಸಾಧನೆಯನ್ನು ನಾವು ಮಾಡಬೇಕಾದ್ರೆ ಶರೀರವೇ ಮೊದಲನೆಯದು. ಹಾಗಾಗಿ ಉತ್ತಮವಾದ ಶರೀರ ನಮಗೆಲ್ಲ ಇರಬೇಕು ಅಂತ ಹೇಳಿ, ಆ ಶರೀರದ ಶುದ್ಧಿಗಾಗಿ, ಶರೀರದ ಬಲಿಷ್ಠತೆಗಾಗಿ ಯೋಗಾಸನಗಳು ತುಂಬಾ ನಮಗೆ ಉಪಯುಕ್ತವಾಗಿವೆ. ಇನ್ನ ಶರೀರದ ಒಳಗಿರುವಂತಹ ಸೂಕ್ಷ್ಮವಾದ ಅಸ್ತಿತ್ವ ಪ್ರಾಣ, ಪ್ರಾಣದ ಶುದ್ಧಿಗಾಗಿ ಪ್ರಾಣಾಯಾಮ. ಈ ಪ್ರಾಣ ಶರೀರಗಳು ಎರಡು ಮುಖ್ಯವಾದ ಅಸ್ತಿತ್ವಗಳಾದರೆ ಈ ಎರಡನ್ನೂ ಆಟ ಆಡಿಸುವಂತಹ ಮತ್ತೊಂದು ಅಸ್ತಿತ್ವ ಇದೆ, ಅವು ಇಂದ್ರಿಯಗಳು. ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ನಮ್ಮ ನಾಲಿಗೆ, ನಮ್ಮ ಚರ್ಮ, ನಮ್ಮ ಮೂಗು, ಈ ಐದನ್ನು ನಾವು ಏನು ಜ್ಞಾನೇಂದ್ರಿಯಗಳು ಅಂತ ಹೇಳಿ ಕರೀತೇವೆ. ಈ ಐದು ಇಂದ್ರಿಯಗಳು ನಮ್ಮನ್ನು ಬಗೆ ಬಗೆಯಲ್ಲಿ ಆಟ ಆಡಿಸುತ್ತೆ. ಅವು ಹೊರಕ್ಕೆ ಹರಿದು ಹೋಗಿ ಕಣ್ಣು ಹೊರಗಿನ ದೃಶ್ಯಗಳನ್ನು ನೋಡುತ್ತೆ, ಕಿವಿ ಹೊರಗಿನ ಶಬ್ದಗಳನ್ನು ಕೇಳಿಸಿಕೊಳ್ಳುತ್ತೆ, ಮೂಗು ಹೊರಗೆ ಬರುವಂತಹ ಬೇರೆ ಬೇರೆ ಪರಿಮಳಗಳನ್ನು ಆಘ್ರಾಣಿಸುತ್ತೆ. ಹೀಗೆ ಒಂದೊಂದು ಇಂದ್ರಿಯವು ತನ್ನ ತನ್ನ ಕೆಲಸವನ್ನು ಮಾಡಿ ಹೊರಗಿನಿಂದ ತಾವು ಪಡೆದುಕೊಂಡಂತಹ ಮಾಹಿತಿಗಳನ್ನು ನಮ್ಮ ಮನಸ್ಸಿನ ಮೇಲೆ ಹಾಕಿ ವಿಚಿತ್ರವಾದ ವ್ಯಾಮೋಹದ ಅಲೆಗಳು ಏಳುವಂತೆ ಇವು ಮಾಡುತ್ತವೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಇಂದ್ರಿಯಗಳು ಕೇವಲ ತಮ್ಮ ಕೆಲಸವನ್ನು ಮಾಡುವುದಕ್ಕಾಗಿ ಮಾತ್ರವೇ ಇವೆ. ಹೀಗೆ ತಿಳ್ಕೊಳ್ಳೋದಿದೆಯಲ್ಲ, ಇದು ನಿಜವಾದ ಯೋಗ ಸಾಧನೆ. ಸ್ವವಿಷಯಾತ್ ಸಂಪ್ರಯೋಗೇ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ. ಪ್ರತ್ಯಾಹಾರವನ್ನು ಹೇಳುವಾಗ, ಇಂದ್ರಿಯ ನಿಗ್ರಹವನ್ನು ಹೇಳುವಾಗ ಹೀಗೆ ಹೇಳ್ತೇವೆ ನಾವು. ಯಾವಾಗ ಇಂದ್ರಿಯಗಳೆಲ್ಲವೂ ತಮ್ಮ ಎಲ್ಲ ಚಟುವಟಿಕೆಗಳನ್ನ ಅಂತರ್ಮುಖವಾಗಿ ಹರಿಸುತ್ತವೆಯೋ ಅಂತಹ ಸಾಧನೆಯನ್ನು ನಾವು ಪ್ರತ್ಯಾಹಾರ ಅಂತ ಹೇಳಿ ಕರಿತೇವೆ. ಯೋಗದಲ್ಲಿ ಇದೊಂದು ಸಾಧನೆ. ಇಂದ್ರಿಯಗಳು ನೋಡುವ ಕೆಲಸವನ್ನು ಮಾಡಲಿ, ಕೇಳಿಸಿಕೊಳ್ಳುವ ಕೆಲಸವನ್ನು ಮಾಡಲಿ, ಇವೆಲ್ಲವೂ ನಿರಂತರವಾಗಿ ನಡೆಯಲೇಬೇಕು. ಆದರೆ ಹೊರಗೆ ನೋಡುವುದಕ್ಕಿಂತ, ಹೊರಗಿನ ಶಬ್ದಗಳನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಆಂತರ್ಯದಲ್ಲಿ ನೋಡಬೇಕಾದದ್ದು, ಆಂತರ್ಯದಲ್ಲಿ ಕೇಳಿಸಿಕೊಳ್ಳಬೇಕಾದದ್ದು, ಆಂತರ್ಯದಲ್ಲಿ ಆಘ್ರಾಣಿಸಬೇಕಾದದ್ದು ಸಾಕಷ್ಟು ವಿಷಯಗಳಿದೆ. ಆದ್ದರಿಂದ ಒಳಗಿನ ಲೋಕ ಹೊರಗಿನ ಲೋಕಕ್ಕಿಂತ ಅತ್ಯಂತ ವಿಶಾಲವಾಗಿದೆ. ಆದ್ದರಿಂದ ಆತ್ಮದ ಅಧ್ಯಯನವನ್ನು ಮಾಡಬೇಕು, ಆಂತರ್ಯದ ಅಧ್ಯಯನವನ್ನು ಮಾಡಬೇಕು. ಇದು ಯೋಗದ ಉದ್ದೇಶ. ಅಂತಹ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ನಾವು ನಿರೂಪಿಸಿಕೊಳ್ಳುವುದಕ್ಕಾಗಿ ಯೋಗದ ಮಾರ್ಗವನ್ನು ನಾವು ಹಿಡ್ಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಭೌತಿಕ ಶರೀರಕ್ಕೆ ಉತ್ತಮವಾದದ್ದು ಲಭಿಸುತ್ತೆ, ಮನಸ್ಸಿಗೆ ಉತ್ತಮವಾದದ್ದು ಲಭಿಸುತ್ತೆ, ಬುದ್ಧಿಗೆ ಉತ್ತಮವಾದದ್ದು ಲಭಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾದದ್ದು ಭಾವನೆಗಳು. ಭಾವನೆಗಳ ಸಂಪೂರ್ಣ ಪರಿಷ್ಕರಣೆ ಯೋಗದಲ್ಲಿ ನಡೆಯುತ್ತೆ. ನಮಗೆ ಅನೇಕ ಭಾವನೆಗಳ ಅಲೆಗಳು ಸದಾ ಕಾಲ ಏಳ್ತಾ ಇರುತ್ತೆ. ಬಹುಶಃ ಮನುಷ್ಯನ ಜೀವನದಲ್ಲಿ ಭಾವನೆಗಳ ಹೋರಾಟವೇ ಒಂದು ದೊಡ್ಡ ದೃಶ್ಯ. ಸದಾ ಕಾಲ ಒಂದಿಲ್ಲೊಂದು ಭಾವನೆಗಳ ಜೊತೆಯಲ್ಲಿ ಅವನು ಓಡಾಡ್ತಲೇ ಇರ್ತಾನೆ. ಆ ಮನಸ್ಸನ್ನು ನಿಗ್ರಹಿಸುವುದಿದೆಯಲ್ಲ, ಅತ್ಯಂತ ಕಷ್ಟದ ಕೆಲಸ. ಚಿತ್ತ ನದಿ ನಾಮ ಉಭಯತೋ ವಾಹಿನಿ ವಹತಿ ಕಲ್ಯಾಣಾಯ ವಹತಿ ಪಾಪಾಯ ಚ. ಚಿತ್ತ ಎನ್ನುವಂತಹ ಒಂದು ವಿಚಿತ್ರವಾದ ನದಿ, ಎರಡೂ ದಿಕ್ಕುಗಳಿಗೆ ಹರಿಯುವಂತಹ ಒಂದು ವಿಚಿತ್ರವಾದ ನದಿ. ಅದು ಪಾಪದ ಕೆಲಸ ಕಡೆಗೂ ಹರಿಯುತ್ತೆ, ಪುಣ್ಯದ ಕೆಲಸದ ಕಡೆಗೂ ಹರಿಯುತ್ತೆ ಅಂತೇಳಿ. ಅಂತಹ ಚಿತ್ತವನ್ನು ನಿಗ್ರಹಿಸುವುದಿದೆಯಲ್ಲ, ಇದು ತುಂಬಾ ಕಷ್ಟದ ಕೆಲಸ. ಆಚಾರ್ಯರು ಹೇಳುವಂತೆ, ಸಂಕಲ್ಪ ವಿಕಲ್ಪಾತ್ಮಕ ಮನಃ ನಿಶ್ಚಯಾತ್ಮಿಕ ಬುದ್ಧಿ. ಎರಡು ಅಸ್ತಿತ್ವಗಳು ನಮ್ಮೊಳಗೆ, ನಮ್ಮ ಅಂತಃಕರಣದಲ್ಲಿ ಎರಡು ಸಣ್ಣ ವಿಭಾಗವನ್ನು ನಾವು ಕಾಣಬಹುದು. ಒಂದು ಮನಸ್ಸು, ಮತ್ತೊಂದು ಬುದ್ಧಿ ಅಂತ ಹೇಳಿ. ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಯಾವುದು ನಮ್ಮೊಳಗೆ ಸಂಕಲ್ಪವನ್ನು ಸೃಷ್ಟಿ ಮಾಡಿ ಜೊತೆಯಲ್ಲಿ ವಿಕಲ್ಪವನ್ನೂ ಸೃಷ್ಟಿ ಮಾಡುತ್ತದೆಯೋ, ಈಗ ಮಾಡಬೇಕು ಮಾಡಬೇಕು ಅಂತ ಹೇಳುತ್ತೆ, ಇನ್ನೇನು ಮಾಡುವುದಕ್ಕೆ ನಾನು ಹೊರಟಾಗ ಇದು ಮಾಡುವುದು ಬೇಡ ಅಂತ ಹೇಳುತ್ತೆ, ಇದು ಸರಿ ಸರಿ ಅಂತ ಇಷ್ಟು ಹೊತ್ತು ಹೇಳಿ ಇನ್ನೇನು ನಾನು ಅದಕ್ಕೆ ಹೋಗಬೇಕು ಅಂದಾಗ ಇದು ಸರಿಯಲ್ಲ ಬೇಡ ಬಿಡು, ಈಗಲೇ ಮಾಡೋಣ, ಈಗ ಮಾಡೋದು ಬೇಡ, ಇದನ್ನು ಮಾಡಲೇಬೇಕು, ಅಯ್ಯೋ ಮಾಡದೇ ಇದ್ರೂ ನಡೆಯುತ್ತೆ. ಹೀಗೆಲ್ಲ ದ್ವಂದ್ವದ ಅಭಿಪ್ರಾಯಗಳನ್ನು ಸೃಷ್ಟಿಸುವಂತಹ ಅಂತಃಕರಣದ ಒಂದು ಭಾಗಕ್ಕೆ ನಾವು ಮನಸ್ಸು ಅಂತ ಹೇಳಿ ಕರಿತೇವೆ. ಅದಕ್ಕೆ ಹೇಳ್ತೇವೆ ಮನಸ್ಸು ಅತ್ಯಂತ ಚಂಚಲವಾದದ್ದು. ಈ ಮನಸ್ಸಿನ ಪಕ್ಕದಲ್ಲಿಯೇ ಇನ್ನೊಂದಿದೆ, ಅದನ್ನು ನಾವು ಬುದ್ಧಿ ಅಂತ ಹೇಳಿ ಕರಿತೇವೆ, ವಿಜ್ಞಾನ ಅಂತಲೂ ಹೇಳ್ತೇವೆ. ಅತ್ಯಂತ ಚಂಚಲವಾದ ಮನಸ್ಸನ್ನ ನಿಯಂತ್ರಿಸುವಂತಹ ಒಂದು ವಿಶೇಷವಾದ ಶಕ್ತಿ ಅದಕ್ಕಿದೆ. ಯಾವುದು ಸರಿಯೋ, ಯಾವುದು ನಿಶ್ಚಯವಾಗಿದೆಯೋ, ಯಾವುದು ಸತ್ಕಾರ್ಯವೋ, ಅದನ್ನು ಮಾಡು 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 ಅಂತ ಅದು ಹೇಳ್ತಾ ಇರುತ್ತೆ. ತನ್ನ ಅಭಿಪ್ರಾಯವನ್ನು ಅದು ಯಾವತ್ತೂ ಬದಲಾಯಿಸುವುದಿಲ್ಲ. ಮನಸ್ಸು ಹೇಳುತ್ತೆ ಬೇಡ ಅನ್ನುತ್ತೆ, ಮಾಡು ಅನ್ನುತ್ತೆ ಬೇಡ ಅನ್ನುತ್ತೆ, ಆದರೆ ಬುದ್ಧಿ ಮಾತ್ರ ಇದು ಸರಿಯಾದ ಕಾರ್ಯ, ನಿಶ್ಚಯ ಭಾವದಿಂದ ಇದನ್ನೇ ಮಾಡು ಅಂತ ಹೇಳಿ ಏಕ ಭಾವದಿಂದ ನಮಗೆ ನಿರ್ದೇಶನವನ್ನು ನೀಡುವಂತಹ ಅಂತಃಕರಣದ ಒಂದು ಭಾಗವನ್ನು ನಾವು ಬುದ್ಧಿ ಅಂತ ಹೇಳಿ ಕರಿತೇವೆ. ಇಡೀ ಜೀವನವೆಲ್ಲ ಈ ಮನಸ್ಸು ಮತ್ತು ಬುದ್ಧಿಗಳ ನಡುವಿನ ಹೋರಾಟವೇ. ಈ ಮನಸ್ಸು ಬೇಕು ಬೇಡಗಳನ್ನು ಹೇಳುತ್ತೆ, ಬುದ್ಧಿ ನಿಶ್ಚಯವಾದದನ್ನು ಹೇಳ್ತಾ ಹೋಗುತ್ತೆ. ಬಹುತೇಕ ಮನುಷ್ಯ ಮಾಡುವುದು ಈ ಬುದ್ಧಿಯ ಕಡೆಗೆ ಓಲೈಸುವುದಿಲ್ಲ. ಮನಸ್ಸು ಏನೇನು ಹೇಳುತ್ತೋ ಹಾಗೆಲ್ಲ ಮಾಡುವುದಕ್ಕೆ ಹೋಗ್ತಾನೆ, ಯಶಸ್ವಿಯಾಗುವುದಿಲ್ಲ. ಆಗ ಅನ್ಸುತ್ತೆ, ಓ ಬುದ್ಧಿ ನನಗೆ ಆಗಲೇ ಹೇಳಿತ್ತು, ಇದನ್ನು ನಾನು ಮಾಡಬೇಕಾಗಿತ್ತು. ಎಲ್ಲ ವ್ಯಕ್ತಿಗೂ ಒಂದು ಅನುಭವ ಇದ್ದೇ ಇರುತ್ತೆ, ಆ ವಿವೇಕ ಎನ್ನುವುದು ಜೊತೆಯಲ್ಲಿ ಇರುತ್ತೆ. ಆದರೆ ವಿವೇಕ ಹೇಳಿದ್ದನ್ನು ಮರೆತು ಮನಸ್ಸಿನ ಚಾಂಚಲ್ಯದ ಹೇಳಿಕೆಗಳನ್ನು ಕೇಳಿಕೊಂಡು ಅದರ ಹಿಂದೆಯೇ ಓಡಿ ಹೋಗ್ತಾನೆ. ಆದ್ದರಿಂದ ಮನಸ್ಸನ್ನು ನಿಗ್ರಹಿಸುವುದು ಅತ್ಯಂತ ಮುಖ್ಯವಾದದ್ದು. ಪತಂಜಲಿ ಮತ್ತು ಅನೇಕ ಯೋಗಿಗಳೆಲ್ಲ ಹೇಳ್ತಾರೆ, ಮನಸ್ಸನ್ನು ನಿಗ್ರಹಿಸುವುದೇ ನಿಜವಾದ ಯೋಗ ಅಂತ ಹೇಳಿ. ಯೋಗಶ್ಚಿತ್ತ ವೃತ್ತಿ ನಿರೋಧ. ಯೋಗವೆಂದರೆ ಚಿತ್ತದಲ್ಲಿ ಉಂಟಾಗುವಂತಹ ಅನೇಕ ವೃತ್ತಿಗಳನ್ನು ನಿಲ್ಲಿಸುವಂತಹದ್ದು, ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹದ್ದು. ಅದಕ್ಕೆ ಆಸನ ಸಹಕಾರಿಯಾಗಿದೆ, ಪ್ರಾಣಾಯಾಮಗಳು ಸಹಕಾರಿಯಾಗಿದೆ, ಇಂದ್ರಿಯ ನಿಗ್ರಹವಾದ ಪ್ರತ್ಯಾಹಾರವು ಸಹಕಾರಿಯಾಗಿದೆ. ಮುಂದಿನ ಹಂತಗಳಲ್ಲಿ ಧಾರಣ, ಧ್ಯಾನ ಮತ್ತು ಸಮಾಧಿ ಎನ್ನುವಂತಹ ಮೂರು ಹಂತಗಳನ್ನು ಹೇಳ್ತಾರೆ. ಧ್ಯಾನದ ಮೂಲಕವಾಗಿ ಸಮಾಧಿಯ ಸ್ಥಿತಿಯನ್ನು ನಾವು ಪಡೆದುಕೊಳ್ಳಬಹುದು ಅಂತ ಹೇಳಿ. ಹೀಗೆ ಯೋಗ ಒಂದು ಅತ್ಯಂತ ಉತ್ಕೃಷ್ಟವಾದ ವಿದ್ಯೆ. ಅದರಲ್ಲಿ ವೈದ್ಯಶಾಸ್ತ್ರವೂ ಇದೆ, ಸಮಾಜಶಾಸ್ತ್ರವೂ ಇದೆ, ಮನಃಶಾಸ್ತ್ರವೂ ಇದೆ, ಎಲ್ಲ ಶಾಸ್ತ್ರಗಳು ಅದರಲ್ಲಿ ಅಡಕವಾಗಿದೆ. ಆದ್ದರಿಂದ ಬೇರೆಲ್ಲ ದರ್ಶನದ ಶಾಸ್ತ್ರಕಾರರು, ದಾರ್ಶನಿಕರು, ಋಷಿ ಪರಂಪರೆಯವರು ಒಂದಲ್ಲ ಒಂದು ವಿಧದಲ್ಲಿ ಯೋಗವನ್ನು ಮೆಚ್ಚಿದ್ದಾರೆ. ಅದು ನಿತ್ಯ ಅನುಷ್ಠಾನದಲ್ಲಿ ಇರಬೇಕಾದಂತಹ ವಿದ್ಯೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಯೋಗ ಬಹಳ ಜನಪ್ರಿಯವಾಗಿದೆ. ಎಲ್ಲಿ ನೋಡಿದರಲ್ಲಿ ಯೋಗದ ಶಾಲೆಗಳು ಅಧಿಕ ಸಂಖ್ಯೆಯಲ್ಲಿ ಪ್ರಾರಂಭವಾಗಿವೆ. ಕ್ರೀಡಾಪಟುಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದು ಎಲ್ಲರೂ ಕೂಡ ಇದನ್ನು ಮಾಡುವುದನ್ನು ನೋಡ್ತಾ ಇದ್ದೇವೆ. ಆದರೆ ಬಹುಪಾಲಿನವರು ಇತ್ತೀಚೆಗೆ ಮಾಡುವ ಯೋಗಾಭ್ಯಾಸದ ಹಿಂದೆ ಒಂದು ಪ್ರಮುಖವಾದ ಕಾರಣವಿದೆ. ಅದೇನೆಂದರೆ, ಯೋಗವನ್ನು ಮಾಡುವುದರಿಂದ ನಮ್ಮ ಸ್ವಾಸ್ಥ್ಯ ಸುಧಾರಿಸುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು. ಇದು ಸತ್ಯವಾದ ಅಭಿಪ್ರಾಯವೇ ಹೊರತು ತಪ್ಪೇನಿಲ್ಲ ಇದರಲ್ಲಿ. ಇದು ಸತ್ಯವಾದದ್ದೇ ಹೌದು. ಯೋಗವನ್ನು ಮಾಡುವುದರಿಂದ ಆರೋಗ್ಯ ಸುಧಾರಿಸುತ್ತೆ, ಇದರಲ್ಲೇನು ಸಂಶಯ ಇಲ್ಲ. ಆದರೆ ಕೇವಲ ಆರೋಗ್ಯ ಸುಧಾರಿಸಿಬಿಟ್ರೆ ಸಂಪೂರ್ಣ ವ್ಯಕ್ತಿತ್ವ ಆಯಿತು ಅಂತ ಏನೂ ಇಲ್ಲ. ನಿಜವಾದ ವ್ಯಕ್ತಿತ್ವ, ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಆ ನಿಜವಾದ ವ್ಯಕ್ತಿತ್ವ ನಮಗೆ ಆಗಬೇಕು ಅಂದರೆ ಕೇವಲ ದೈಹಿಕ ಆರೋಗ್ಯ ಸುಧಾರಿಸಿಬಿಟ್ರೆ ಸಾಲದು, ನೈತಿಕವಾಗಿ ಅವನ ವ್ಯಕ್ತಿತ್ವ ಉತ್ಕೃಷ್ಟವಾಗಬೇಕು ಅನ್ನುವುದು ತುಂಬ ಮುಖ್ಯವಾದದ್ದು. ಯಾರಿಗೆ ನೈತಿಕವಾದ ವ್ಯಕ್ತಿತ್ವ ಇಲ್ಲವೋ ಅವನು ಎಷ್ಟೇ ಆರೋಗ್ಯವಂತನಾಗಿದ್ದರೂ, ಎಷ್ಟೇ ಬಲಿಷ್ಠನಾಗಿದ್ದರೂ ಅದು ಪ್ರಯೋಜನವಾದದ್ದಲ್ಲ. ಹಾಗಾಗಿ ಯೋಗದ ಅಷ್ಟಾಂಗ ಯೋಗ ಎನ್ನುವ ವಿಭಾಗದಲ್ಲಿ ಪತಂಜಲಿ ಒಂದು ಪ್ರಮುಖವಾದ ಎರಡು ಅಂಗಗಳನ್ನು ಹೇಳ್ತಾನೆ. ಪ್ರಾರಂಭದ ಅಂಗಗಳು ಅವು ಯಮ ಮತ್ತು ನಿಯಮ ಅಂತ ಹೇಳಿ. ಮನುಷ್ಯನ ನೈತಿಕವಾದ ವ್ಯಕ್ತಿತ್ವ ಒಂದು ಉತ್ಕೃಷ್ಟ ಸ್ಥಿತಿಯನ್ನು ತಲುಪಬೇಕಾದ್ರೆ ಯಮ ನಿಯಮಗಳು ಬೇಕೇ ಬೇಕು, ಯಮ ನಿಯಮಗಳ ಪಾಲನೆ ಆಗಬೇಕು ಅಂತ ಹೇಳಿ. ಇವತ್ತು ಅತ್ಯಂತ ಜನಪ್ರಿಯವಾದ ಯೋಗಾಭ್ಯಾಸವನ್ನು ಮಾಡ್ತಾ ಇರುವಂತಹ ಎಲ್ಲರೂ ಈ ಎರಡರ ಬಗ್ಗೆಯೂ ಸ್ವಲ್ಪ ಗಮನವನ್ನು ಕೊಟ್ಟರೆ ಅವರ ವ್ಯಕ್ತಿತ್ವ ನಿಜಕ್ಕೂ ಪರಿಣಾಮಕಾರಿಯಾದ ವ್ಯಕ್ತಿತ್ವ ಆಗುತ್ತೆ. ಸಫಲವಾದ ಯಶಸ್ವಿಯಾದ ವ್ಯಕ್ತಿಗಳು ಅವರು ಆಗಬಲ್ಲರು ಅನ್ನೋದರಲ್ಲಿ ಸಂದೇಹ ಇಲ್ಲ. ಆ ಯಮ ನಿಯಮಗಳಲ್ಲಿ ಏನನ್ನು ಹೇಳಲಾಗಿದೆ ಅಂದರೆ, ಒಂದು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬೇಕಾಗುವಂತಹ ಕೆಲವು ಗುಣಗಳು, ವೈಯಕ್ತಿಕ ಸ್ವಾಸ್ಥ್ಯಕ್ಕೆ ಬೇಕಾಗುವಂತಹ ಕೆಲವು ಗುಣಗಳು, ಕೆಲವು ವೈಯಕ್ತಿಕ ಸಂಯಮಗಳು, ಕೆಲವು ಸಾಮಾಜಿಕ ಸಂಯಮಗಳು. ಯಮದಲ್ಲಿ ಏನು ಹೇಳಿದ್ದಾರೆ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಯಮಃ. ಅಹಿಂಸೆಯನ್ನು ಪಾಲನೆ ಮಾಡುವುದು, ಯಾರಿಗೂ ಹಿಂಸೆ ಕೊಡದೇ ಇರುವುದು. ಹಿಂಸೆ ಕೊಡುವುದು ಅಂದರೆ ನಾನೇ ಹೋಗಿ ಹಿಂಸೆ ಕೊಡಬೇಕು ಅಂತ ಏನಲ್ಲ, ಯಾರ ಮೂಲಕವಾಗಿಯೋ ಹಿಂಸೆಯನ್ನು ಮಾಡಿದರೂ ಕೂಡ ಅದು ಪಾಪವೇ. ಕೃತ, ಕಾರಿತ, ಅನುಮೋದಿತ ಅಂತ ಹೇಳಿ, ನಾನು ನೇರವಾಗಿ ಒಬ್ಬನಿಗೆ ಚುಚ್ಚಿದರೆ ಹಿಂಸೆ, ಬೇರೆಯವನ ಮೂಲಕವಾಗಿ ಚುಚ್ಚಿಸಿದರೆ ಅದು ಹಿಂಸೆ, ಅದು ನಾನು ಮಾಡಿದ ಪಾಪವೇ. ಅಥವಾ ಯಾರಾದರೂ ಚುಚ್ಚುವಾಗ ನೋಡ್ತಾ ಸುಮ್ಮನೆ ಕೂತಿದ್ರೆ ಇದು ನಾನು ಮಾಡಿದಂತಹ ಹಿಂಸೆಯೇ, ಅನುಮೋದನೆಯನ್ನು ಕೂಡ ಕೊಡಬಾರದು. ನಾನು ಸುಳ್ಳನ್ನು ಹೇಳಬಾರದು, ಬೇರೆಯವರಿಂದ ಸುಳ್ಳನ್ನು ಹೇಳಿಸಬಾರದು, ಯಾರಾದರೂ ಸುಳ್ಳನ್ನಾಡುವಾಗ ಸುಮ್ಮನೆ ಕುಳಿತಿರಬಾರದು. ಹೀಗೆ ಅಹಿಂಸಾ, ಸತ್ಯ, ಅಸ್ತೇಯ, ಅಸ್ತೇಯ ಅಂದ್ರೆ ಕಳ್ಳತನವನ್ನು ಮಾಡದೇ ಇರುವಂತಹದ್ದು ಅಂತ ಹೇಳಿ. ಸಾಮಾನ್ಯವಾಗಿ ಹೀಗೆ ಹೇಳಿದಾಗ ನಮಗೆಲ್ಲ ಅನ್ಸುತ್ತೆ ನಾವೇನು ಕಳ್ಳರಲ್ಲವಲ್ಲ ಅಂತ ಹೇಳಿ. ಕಳ್ಳತನ ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾಗಿ ಇಲ್ಲಿ ನೋಡಿದ್ದಾರೆ ಶಾಸ್ತ್ರಗಳಲ್ಲಿ. ಬೇರೆಯವರ ವಸ್ತುವನ್ನು ನಾನು ಅಪಹರಿಸಿದ್ರೆ ಅದು ಮಾತ್ರ ಕಳ್ಳತನ, ಉಳಿದದ್ದೆಲ್ಲ ಅಲ್ಲ ಅಂತ, ಅದು ಕಳ್ಳತನವೇ. ಅದರಂತೆ ಎಷ್ಟು ಸೂಕ್ಷ್ಮ ಸ್ಥಿತಿಯಲ್ಲಿ ಅಂದ್ರೆ, ಸಾಮಾನ್ಯ ಉದಾಹರಣೆ ಹೇಳ್ತೇನೆ. ಒಂದು ಬಸ್ಸಿನಲ್ಲಿ ಹೋಗ್ತಾ ಇದ್ದೇವೆ, ಟಿಕೆಟ್ ಅನ್ನು ತಗೊಳ್ತೇವೆ, ಒಂದು 100 ರೂಪಾಯಿ ನೋಟ್ ಅನ್ನು ಕಂಡಕ್ಟರ್ ಗೆ ಕೊಡ್ತೇವೆ, 60 ರೂಪಾಯಿ, 40 ರೂಪಾಯಿ ಆತ ಹಿಂದಕ್ಕೆ ಕೊಡಬೇಕು. 40 ಕೊಡೋದ್ರ ಬದಲು 50 ಹಿಂದಕ್ಕೆ ಕೊಟ್ಟಿದ್ದಾನೆ. ನಾನು ಬುದ್ಧಿವಂತ ಸುಮ್ಮನೆ ಜೇಬ್ನಲ್ಲಿ ಇಟ್ಟುಕೊಂಡೆ, ನೋಡಿ ಕಂಡಕ್ಟರ್ 10 ರೂಪಾಯಿ ಹೆಚ್ಚಾಗಿ ಕೊಟ್ಟ, ನನಗೆ ಲಾಭ ಆಯಿತು ಅಂತ ಹೇಳಿ. ಬಸ್ಸು ಮುಂದಕ್ಕೆ ಸಾಗ್ತಾ ಇದೆ, ಮನಸ್ಸು ಹಿಂದೆ ಬಿದ್ದಿದೆ, ನೀನು ಅಪಹರಣ ಮಾಡಿಬಿಟ್ಟಿಲ್ಲ, 10 ರೂಪಾಯಿ ಹೆಚ್ಚಿಗೆ ತಗೊಂಡಿಲ್ಲ ಅಂತ ಬುದ್ಧಿ ಹೇಳ್ತಾ ಇದೆ. ಆಗ ಮನಸ್ಸು ಹೇಳುತ್ತೆ, ಚಿಂತೆ ಇಲ್ಲ, ಆ ಕಂಡಕ್ಟರ್ ಎಷ್ಟೋ ಜನಕ್ಕೆ ಮೋಸ ಮಾಡಿದ್ದಾನೆ, ಪಾಪ ಮಾಡಿದ್ದಾನೆ, ನಿನಗೆ 10 ರೂಪಾಯಿ ಬರಲಿ, ಅವನ ಪಾಪ ಎಷ್ಟೋ ಮಾಡಿದ್ದಾನೆ ಅಂದ್ರೆ ಅರ್ಥ, ಅವನು ಮಾಡಿದ ಪಾಪದಲ್ಲಿ ನನಗೂ ಒಂದಿಷ್ಟು ಪಾಲಿರಲಿ ಅಂತ ಹೇಳಿದಾಗಾಯ್ತು, ಅವನ ಪಾಪಕ್ಕೆ ನಾನು ಪಾಲುದಾರ ಆದೆ. ಇದು ಕೂಡ ಕಳೆತನವೇ. ಕದ್ದಿದ್ದೇನು, ಅವನ ಪಾಪವನ್ನು ಕದ್ದುಬಿಟ್ಟೆ ನೋಡಿ, ಬೇರೆ ವಸ್ತುವನ್ನಾದರೂ ಕದ್ದಿದ್ರೆ ಏನೋ ಇತ್ತು. ಹೀಗೆ ನಮಗೆ ಗೊತ್ತಿಲ್ಲದಂತೆ ಈ ರೀತಿಯ ಪಾಪಕ್ಕೆ ನಾವು ಗುರಿಯಾಗ್ತೇವೆ. ಹಾಗಾಗಿ ನನ್ನ ವೈಯಕ್ತಿಕ ಸ್ವಾಸ್ಥ್ಯ ಮತ್ತು ಸಾಮಾಜಿಕ ಸ್ವಾಸ್ಥ್ಯಗಳೆರಡೂ ಸರಿಯಾಗಿರಬೇಕು ಅನ್ನೋದಾದ್ರೆ ಅಹಿಂಸೆಯನ್ನು ಪಾಲಿಸಬೇಕು, ಸತ್ಯವನ್ನು ಹೇಳಬೇಕು, ಅಸ್ತೇಯವನ್ನು ಪಾಲಿಸಬೇಕು, ಅಪರಿಗ್ರಹ, ನಮಗೆ ಎಷ್ಟು ಬೇಕೋ ಏನು ಬೇಕೋ ಅಷ್ಟನ್ನು ಸಂಗ್ರಹಿಸಿದರೆ ಖಂಡಿತ ತಪ್ಪಿಲ್ಲ. ಅದಕ್ಕಿಂತ ಹೆಚ್ಚಿನದನ್ನು ತಂದು ನನ್ನ ಮನೆಯಲ್ಲಿ ಇಟ್ಟುಕೊಂಡ್ರೆ ಆ ಪರಿಗ್ರಹ ಪಾಪಕ್ಕೆ ನಾನು ಗುರಿಯಾಗ್ತೇನೆ. ಭೋಗ ವಸ್ತುಗಳಿಗೆ 3 ಅವಸ್ಥೆಗಳಂತೆ. ಒಂದು, ಅದನ್ನು ಸಂಗ್ರಹಿಸುವುದು ಕಷ್ಟ. ಯಾವುದೇ ಭೋಗ ವಸ್ತುವನ್ನು ನಮ್ಮ ಮನೆಗೆ ತರಬೇಕು ಅಂದ್ರೆ ಅದಕ್ಕಾಗಿ ನನ್ನ ಪರಿಶ್ರಮ ಪಡಲೇಬೇಕು. ಇನ್ನು ತಂದದ್ದಾದ್ಮೇಲೆ ಅದನ್ನು ನೋಡಿಕೊಳ್ಳುವುದು, ಆ ನೋಡಿಕೊಳ್ಳುವುದು, ಪಾಲನೆ ಮಾಡುವುದು, ಎಚ್ಚರಿಕೆಯಿಂದ ಅದನ್ನು ರಕ್ಷಣೆ ಮಾಡಿಕೊಳ್ಳುವುದು, ಇದು ಎರಡನೇ ಕಷ್ಟ. ಈ ಎರಡೂ ಕಷ್ಟಗಳ ಜೊತೆಯಲ್ಲಿ ಈ ನಡುವೆ ಅಕಸ್ಮಾತ್ ಆಗಿ ಆ ವಸ್ತು ಏನಾದರೂ ನಷ್ಟವಾಗಿ ಹೋಗ್ಬಿಟ್ರೆ ಅಪಾರವಾದ ದುಃಖ. ಸಂಗ್ರಹಿಸುವುದು ಕಷ್ಟ, ಉಳಿಸಿಕೊಳ್ಳುವುದು ಕಷ್ಟ, ಅದು ನಷ್ಟವಾದಾಗ ಮತ್ತಷ್ಟು ದುಃಖ. ಹೀಗೆ ಮೂರು ಅದರ ಹಿಂದೆ ಇದೆ, ಒಂದು ಭೋಗವಸ್ತುವಿನ ಹಿಂದೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಗ್ರಹಿಸಿ, ಇದನ್ನು ನಾವು ಅಪರಿಗ್ರಹ ವ್ರತ ಅಂತ ಹೇಳಿ ಕರಿತೇವೆ. ಇದನ್ನೆಲ್ಲ ನಾವು ಸೇರಿ ಒಟ್ಟಾಗಿ ಯಮ ಪಂಚಕಗಳು ಅಂತ ಹೇಳಿ ಕರಿತೇವೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಬ್ರಹ್ಮಚರ್ಯದ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಅತ್ಯಂತ ಮುಖ್ಯವಾದದ್ದು ಒಬ್ಬ ಮನುಷ್ಯನ ವೈಯಕ್ತಿಕ ನೈತಿಕ ನಿಲುವಿಗೆ ಅತ್ಯಂತ ಪುಷ್ಟಿಯನ್ನು ನೀಡುವಂತಹದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದಾಗ ಅನೇಕರಿಗೆ ಅನಿಸುತ್ತೆ, ಓ ಮದುವೆಯಾಗದೆ ಉಳಿಬೇಕು ಅಂತ ಹೇಳಿ. ಮದುವೆಗೂ ಬ್ರಹ್ಮಚರ್ಯಕ್ಕೂ ಏನು ಸಂಬಂಧವಿಲ್ಲ. ನಮ್ಮ ಎಲ್ಲ ಇಂದ್ರಿಯಗಳಿಗೂ ಹೇಗೆ ಒಂದೊಂದು ಕೆಲಸವಿದೆಯೋ, ಜನನೇಂದ್ರಿಯಕ್ಕೂ ತನ್ನದೇ ಆದ ಒಂದು ಸಂಯಮದ ಕೆಲಸವಿದೆ. ಆ ಕೆಲಸವನ್ನು ಸಂಯಮದ ದಾರಿಯಲ್ಲಿ ಇರಿಸಿಕೊಂಡಾಗ ಅದು ಬ್ರಹ್ಮಚರ್ಯ ಅಷ್ಟೆ. ಸಂಯಮದ ಗರೆಗಳನ್ನು ದಾಟಿ ಹೋದರೆ, ಅಸಂಯಮವನ್ನು ನಾನು ಪ್ರವೇಶ ಮಾಡಿದರೆ ಆ ಇಂದ್ರಿಯದ ಉದ್ದೇಶವೇ ನಷ್ಟವಾಗಿ ಹೋಗುತ್ತೆ. ಹಾಗಾಗ ಆಗ ನನ್ನ ಬ್ರಹ್ಮಚರ್ಯ ಹಾಳಾಗಿ ಹೋಗುತ್ತೆ ಅಂತ. ಸಾಮಾನ್ಯವಾಗಿ ಒಂದು ಕಥೆ ಈ ಸಂದರ್ಭಕ್ಕೆ ನೆನಪು ಬರುತ್ತೆ. ಇದು ಪುರಾಣದಲ್ಲಿ ಇದೆಯೋ ಇಲ್ಲವೋ, ಆದರೂ ಒಂದು ದೃಷ್ಟಾಂತದ ರೀತಿಯಲ್ಲಿ ಕಥೆ. ಕೃಷ್ಣ ರುಕ್ಮಿಣಿಯರು ಒಮ್ಮೆ ವಿಹಾರಕ್ಕಾಗಿ ನದಿ ತೀರಕ್ಕೆ ಹೋದ್ರಂತೆ. ಏನೋ ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿದ್ರು ಅಂತ ಕಾಣುತ್ತೆ. ಆ ನದಿ ತೀರದಲ್ಲಿ ಕುಳಿತು ದಂಪತಿಯರು ಇನ್ನೇನು ಹಣ್ಣನ್ನು ತಿನ್ನಬೇಕು ಅಂದಾಗ, ನದಿಯ ಆ ಬದಿಯ ದಡದಲ್ಲಿ ದುರ್ವಾಸ ಮುನಿ ಧ್ಯಾನವನ್ನು ಮಾಡ್ತಾ ಕುಳಿತಿದ್ದನಂತೆ. ರುಕ್ಮಿಣಿಗೆ ಅನ್ನಿಸ್ತು, ಪಾಪ ಆ ದಡದಲ್ಲಿ ದುರ್ವಾಸರು ಕುಳಿತಿದ್ದಾರೆ, ಅವರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದು ಆಮೇಲೆ ನಾವು ಹಣ್ಣು ತಿನ್ನೋಣ ಅಂತ ಹೇಳಿ ಕೃಷ್ಣನಿಗೆ ಹೇಳಿದ್ಲು. ಕೃಷ್ಣ ಹೇಳ್ದ, ನೀನು ಹೋಗಿ ನಮಸ್ಕಾರ ಮಾಡಿ ಬಾ, ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿ. ಇರಲಿ ಅಂತ ಹೇಳಿ ರುಕ್ಮಿಣಿ ಆ ನದಿಗೆ ಹೋದ್ಲು. ಆ ನದಿಯಲ್ಲಿ ನಿಂತಾಗ ತುಂಬಾ ಅಲೆಗಳು ಬರ್ತಾ ಇತ್ತು, ನದಿಯನ್ನು ದಾಟುವುದು ಆಕೆಗೆ ಕಷ್ಟ ಆಯಿತು. ಆಗ ಅವಳು ಹೇಳಿದ್ಲು, ಇಷ್ಟೊಂದು ಹೀಗೆ ಅಲೆಗಳು ಬರ್ತಾ ಇದೆ, ನನಗೆ ದಾಟುವುದು ಕಷ್ಟ, ಏನ್ ಮಾಡ್ಲಿ ಅಂತ. ಕೃಷ್ಣ ಒಂದು ಮಾತನ್ನು ಹೇಳದಂತೆ, ರುಕ್ಮಿಣಿ ಹೀಗೆ ಹೇಳು, ನನ್ನ ಪತಿಯಾದ ಶ್ರೀಕೃಷ್ಣ ನಿತ್ಯ ಬ್ರಹ್ಮಚಾರಿಯಾಗಿದ್ರೆ ಈ ನದಿಯ ಪ್ರವಾಹ ತಗ್ಗಲಿ ಅಂತ ಹೇಳುವಂತ. ಬಹುಶಃ ರುಕ್ಮಿಣಿಗೆ ಆಶ್ಚರ್ಯ ಆಗಿರಲೇಬೇಕು. ಆದರೂ ಗಂಡನ ಮಾತು ಅವಳಿಗೆ ಗೊತ್ತು, ರುಕ್ಮಿಣಿ ಅಲ್ಲದೆ ಅನೇಕ ಜನ ಪತ್ನಿಯರು ಅವನಿಗೆ ಇದ್ದಾರೆ ಕೃಷ್ಣನಿಗೆ ಅಂತ ಹೇಳಿ. ಆದರೂ ಗಂಡ ಹೇಳಿದ ಮಾತು ಅಂತ ಅವಳು ಹೇಳಿದ್ಲು, ನನ್ನ ಪತಿಯಾದ ಕೃಷ್ಣ ನಿತ್ಯ ಬ್ರಹ್ಮಚಾರಿಯಾಗಿದ್ರೆ ಈ ಪ್ರವಾಹ ತಗ್ಗಲಿ ಅಂತ ಹೇಳಿ. ನೋಡಿ, ಪ್ರವಾಹ ತಗ್ಬಿಡ್ತಂತೆ, ನೀರು ಕಡಿಮೆ ಆಗೋಯ್ತು. ಆ ತಿಳಿಯಾದ ನೀರಿನಲ್ಲಿ ಅವಳು ದಾಟಿ ಆ ಕಡೆಗೆ ಬದಿಗೆ ಹೋದ್ಲು. ತನ್ನ ಕೈಲಿದ್ದ ಹಣ್ಣುಗಳನ್ನು ದುರ್ವಾಸರ ಮುಂದೆ ಇಟ್ಟು ಆ ದುರ್ವಾಸರು ಕಂಡುಬಿಟ್ಟು ನೋಡಿ ಅವಳು ಪ್ರೀತಿಯಿಂದ ಕೊಟ್ಟಂತ ಹಣ್ಣುಗಳನ್ನು ಅವರು ಸ್ವೀಕರಿಸಿ ತಿಂದ್ರಂತೆ. ಅವಳ ಉಭಯ ಕುಶಲೋಪರಿಯನ್ನು ವಿಚಾರಿಸಿ ನಾನು ಹೊರಡ್ತೇನೆ ಅಂತ ಹೇಳಿ ಹೊರಟ್ಲು. ಹಿಂದಕ್ಕೆ ಹೊರಡ್ತಾಳೆ, ಮತ್ತೆ ಪ್ರವಾಹ ಏರಿದೆ. ಅದನ್ನು ದಾಟಲಾರದೆ ಅವಳು ಆ ದುರ್ವಾಸರನ್ನ ಕೇಳಿದ್ಲಂತೆ, ಸ್ವಾಮಿ ಪ್ರವಾಹ ಏರಿದೆ, ಮತ್ತೇನ್ ಮಾಡ್ಲಿ ಅಂತ. ಆ ಕೃಷ್ಣ ಹೇಳಿದಾಗ ಇವರು ಹೇಳಿದ್ರು ದುರ್ವಾಸರು, ಈ ದುರ್ವಾಸ ಮುನಿ ನಿತ್ಯ ಉಪವಾಸಿಯಾಗಿದ್ರೆ ಈ ಪ್ರವಾಹ ತಗ್ಲಿ ಅಂತ ಹೇಳಿ. ಇವಳಿಗೆ ಮತ್ತಷ್ಟು ಆಶ್ಚರ್ಯ ಆಯ್ತು. ಈಗ ತಾನೇ ನನ್ನ ಮುಂದೆಯೇ ಹಣ್ಣು ತಿಂದಿದ್ದಾರೆ, ಇನ್ನು ಏನ್ ತಿಂದಿದ್ದಾರೋ ಗೊತ್ತಿಲ್ಲ, ನನ್ನ ಮುಂದೆಯೇ ತಿಂದವರು ನಿತ್ಯ ಉಪವಾಸಿ ಅಂತ ಹೇಳ್ಕೊಳ್ತಾರಲ್ಲ ಅಂತ ಹೇಳಿ. ಆದರೂ ಋಷಿವಾಕ್ಯ ಗುರುಗಳ ಮಾತು ತಪ್ಪಬಾರದು ಅಂತ ಹೇಳಿ, ಈ ದುರ್ವಾಸ ಮುನಿ ನಿತ್ಯ ಉಪವಾಸಿಯಾಗಿದ್ದರೆ ಈ ಪ್ರವಾಹ ತಗ್ಗಲಿ ಅಂತ ಅವಳು ಹೇಳಿದ್ಲಂತೆ. ಪ್ರವಾಹ ತಗ್ಗಿತಂತೆ. ದಾಟಿ ಬಂದು ಕೃಷ್ಣನ ಮುಂದೆ ಅವಳ ಸ್ಥಿತಿ ಹೇಗಾಗಿರ್ಬೇಕು ನೋಡಿ. ಅವಳು ಹೇಳಿದ್ಲು, ನೀನು ನೋಡಿದ್ರೆ ನಿತ್ಯ ಬ್ರಹ್ಮಚಾರಿ ಅಂತೀಯ, ಅವ್ರು ನೋಡಿದ್ರೆ ನಿತ್ಯ ಉಪವಾಸಿ ಅಂತಾರೆ ಅಂದಾಗ ಅವನು ಹೇಳ್ದ, ಇಂದ್ರಿಯಗಳ ಕಾರ್ಯ ಇಂದ್ರಿಯಗಳಿಗೆ, ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ತಮ್ಮ ಕೆಲಸವನ್ನು ಮಾಡುವುದಕ್ಕಾಗಿ ಅವಿವೆ. ಶರೀರ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿದೆ, ಅದು ತನ್ನ ಕಾರ್ಯ ಅಷ್ಟೇ. ರುಚಿ ನೋಡುವುದಕ್ಕಾಗಿ ನಾನು ತಿಂದರೆ ಆಗ ನಾನು ಭೋಗದಲ್ಲಿ ಬಿದ್ದಿದ್ದೇನೆ ಅಂತ ಅರ್ಥ. ಕೇವಲ ದೇಹಧಾರಣೆಯ ದೃಷ್ಟಿಯಿಂದ ನಾನು ತಿಂದರೆ ಅದು ದೇಹಕ್ಕೆ ಮಾತ್ರ ಸೀಮಿತವಾದದ್ದು ಅಷ್ಟೇ, ಆಗ ನಾನು ಉಪವಾಸಿಯೇ, ಉಪವಾಸ ಇರುವವನೇ. ಇಂದ್ರಿಯಗಳ ತೃಪ್ತಿಗಾಗಿ ನಾನು ಯಾರ ಜೊತೆಯಲ್ಲಾದರೂ ರಮಿಸಿದರೆ ಅದು ಕೇವಲ ಇಂದ್ರಿಯ ತೃಪ್ತಿ, ಅದು ಕೇವಲ ಕಾಮದ ಚೇಷ್ಟೆ ಅಷ್ಟೇ. ಅದು ತನ್ನ ಇಂದ್ರಿಯದ ಕೆಲಸಗಳಲ್ಲಿ ಒಂದು ಅಂತ ಹೇಳಿ ನಿರ್ಲಿಪ್ತ ಭಾವದಿಂದ ನಾನು ಇದ್ದೇನಾದರೆ ಅದು ಕಾಮವಾಗುವುದಿಲ್ಲ, ಅದು ಬ್ರಹ್ಮಚರ್ಯವೇ ಆಗುತ್ತೆ ಅಂತ ಹೇಳಿ. ಹೀಗೆ ಯೋಗದಲ್ಲಿ ಇವುಗಳ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ವ್ಯವಹರಿಸಿದ್ದಾರೆ. ಇದನ್ನು ನಾವು ಬ್ರಹ್ಮಚರ್ಯ ಅಂತ ಹೇಳ್ತೇವೆ. ಇನ್ನು ನಿಯಮದಲ್ಲಿ, ಎರಡನೆಯದಾದ ನಿಯಮದಲ್ಲಿ ಬರುವಂತಹದ್ದು ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳಿ. ಶೌಚ ಅಂದ್ರೆ ಶುಚಿಯಾಗಿರುವಂತಹದ್ದು, ನಮ್ಮ ದೇಹವನ್ನು ಶುಚಿಯಾಗಿಟ್ಟುಕೊಳ್ಳುವಂತಹದ್ದು, ವಿಶೇಷವಾಗಿ ಆಂತರ್ಯದ ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳುವಂತಹದ್ದು. ಇನ್ನು ಯೋಗದಲ್ಲಿ ಅನೇಕ ಷಟ್ ಕರ್ಮಗಳು ಅಂತೆಲ್ಲ ಹೇಳ್ತೇವೆ. ನೇತಿ, ಧೌತಿ, ಭಸ್ತಿ, ಕಪಾಲ ಭಾತಿ, ತ್ರಾಟಕ ಇತ್ಯಾದಿ ಅನೇಕ ಕರ್ಮಗಳಿಂದ ನಮ್ಮ ಶರೀರವನ್ನು ಶುದ್ಧವಾಗಿ ಇಟ್ಟುಕೊಳ್ಳುವಂತಹದ್ದು. ಸಂತೋಷ, ಇದು ತುಂಬಾ ಮುಖ್ಯವಾದದ್ದು. ಸದಾಕಾಲ ಸಂತೋಷದಿಂದ ಇರುವಂತಹದ್ದು, ಎಷ್ಟು ಗಳಿಸಿದ್ದೇನೆಯೋ ಅಷ್ಟರಲ್ಲಿ ತೃಪ್ತನಾಗಿರುವಂತಹದ್ದು ಇದು ಸಂತೋಷ. ಎಷ್ಟು ಗಳಿಸಿದ್ರು ಇನ್ನಷ್ಟು ನನಗೆ ಬೇಕು, ಇನ್ನಷ್ಟು ನನಗೆ ಬೇಕು, ಇದು ಸಾಲದು ಅದು ಸಾಲದು, ಏನಿಲ್ಲ ಏನಿಲ್ಲ ಎಂಬ ಪಟ್ಟಿಯನ್ನು ನಾನು ಮಾಡ್ತಾ ಹೋದ್ರೆ ಬಹುಶಃ ದೊಡ್ಡ ಪಟ್ಟಿ ಆಗುತ್ತೆ. ನನ್ನಲ್ಲಿ ಏನಿದೆ ಏನುವುದೇನೆ ಏನಿದೆ ಅಂತ ನಾನು ನೋಡಿದಾಗ ಪಟ್ಟಿ ಎಷ್ಟು ಚಿಕ್ಕದೇ ಇರಬಹುದು, ಆದ್ರೆ ಅಷ್ಟೆಲ್ಲ ನನ್ನ ಹತ್ರ ಇದೆಯಲ್ಲ, ಇದು ಸಂತೃಪ್ತಿಯಿಂದ ಇರಬಹುದು. ಅದರಿಂದ ಸಂತೋಷ ತುಂಬಾ ಮುಖ್ಯವಾದದ್ದು. ತಪಸ್ಸು, ಮುಂದೇನದು ತಪಸ್ಸು. ತಪಸ್ಸಾ ಬ್ರಹ್ಮ ವಿಜಿಜ್ಞಾಸಸ್ವ, ಎಲ್ಲ ಕಡೆಯೂ ತಪಸ್ಸಿನ ಮಹತ್ವವನ್ನು ನಾವು ಹೇಳ್ತೇವೆ. ತಪಸ್ಸಿನಿಂದ ಎಲ್ಲವನ್ನ ಸಾಧನೆ ಮಾಡು ಅಂತ ಹೇಳಿ, ದೊಡ್ಡ ದೊಡ್ಡ ಮಹಾತ್ಮರಿಗೆಲ್ಲ ತಪಸ್ಸಿಗೆ ಕುಳಿತಾಗ ಅವರಿಗೆ ದೇವರ ಪ್ರತ್ಯಕ್ಷವಾಯಿತಂತೆ. ಆಯಾ ತಾವು ಯಾವ ವಿಷಯವನ್ನೇ ಕುರಿತಾಗಿ ಅವರು ತಪಸ್ಸನ್ನು ಆಚರಿಸಿದ್ರೋ ಆ ಎಲ್ಲ ವಿಷಯಗಳ ಪ್ರತ್ಯಕ್ಷ ಅವರಿಗೆ ಆಯಿತು ಅಂತ ಹೇಳ್ತೇವೆ. ಹಾಗಾಗಿ ತಪಸ್ಸು ತುಂಬಾ ದೊಡ್ಡದು. ಯೋಗ ಸಾಧನೆಯ ಮಾರ್ಗದಲ್ಲಿ ಹೇಳ್ತಾರೆ, ನಿನ್ನ ಶರೀರಕ್ಕೆ ಶೀತ ಉಷ್ಣಗಳನ್ನು ಒಗ್ಗಿಸಿಕೊಳ್ಳುವಂತಹ, ಸುಖ ದುಃಖಗಳನ್ನು ತಾಳಿಕೊಳ್ಳುವಂತಹ ಮನಸ್ಸು ನಿನಗಾಗಲಿ, ಅಂತಹ ಗಟ್ಟಿಯಾದ ಶರೀರ ಗಟ್ಟಿಯಾದ ಮನಸ್ಸು ನಿನಗಾಗಲಿ, ಇದು ತಪಸ್ಸಿನಿಂದ ಬರುತ್ತೆ ಅಂತ. ಆ ತಪಸ್ವಿನು ಯೋಗ ಸಿದ್ಧತಿ, ಯಾರು ತಪಸ್ವಿಗಳಲ್ಲವೋ ಅವರಿಗೆ ಯೋಗದ ಸಿದ್ಧಿ ಇಲ್ಲ. ಯೋಗಿಗಳಾಗಬೇಕಾದ್ರೆ ತಪಸ್ವಿಗಳು ಆಗಿರಲೇಬೇಕು. ಕೇವಲ ನಾಲ್ಕಾರು ಯೋಗಾಸನಗಳನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸಿಕೊಂಡು ನಾನು ಯೋಗಿ ಅಂತ ಹೇಳಿಕೊಂಡ್ರೆ ಇದು ಖಂಡಿತವಾಗಿಯೂ ಯೋಗವಲ್ಲ. ಯಾವುದೋ ಕೇವಲ ಶರೀರ ಸ್ವಾಸ್ಥ್ಯದ ಒಂದು ಚಿಕ್ಕ ಕಾರಣವನ್ನು ಮುಂದೆ ಇಟ್ಟುಕೊಂಡು ನಾವು ಹೀಗೆ ಲಾಗ ಹಾಕುವ ರೀತಿಯಲ್ಲಿ ಯೋಗಾಸನಗಳನ್ನು ಮಾಡ್ತಾ ಇದ್ದೇವೆ. ಇದು ಯೋಗದ ಪರಿಪೂರ್ಣ ಪಾಠವಲ್ಲ, ಅದು ಒಂದು ಉತ್ತಮವಾದ ಭಾಗ ಅಷ್ಟೆ. ಹಾಗಾಗಿ ಈ ಸಂತೋಷ ಅನ್ನುವಂಥ ಸ್ವಾಧ್ಯಾಯ, ಯಾವುದಾದ್ರೂ ಉತ್ತಮವಾದ ಮೋಕ್ಷದಾಯಿಯಾದ ಶಾಸ್ತ್ರದ ಅಧ್ಯಯನ ಮಾಡುವುದನ್ನ, ಅಥವಾ ಮಂತ್ರ ಜಪ ಮಾಡುವುದನ್ನ, ಪ್ರಣವ ಮಂತ್ರದ ಜಪ ಮಾಡುವುದನ್ನ, ಇವುಗಳನ್ನೆಲ್ಲ ನಾವು ಸ್ವಾಧ್ಯಾಯ ಅಂತ ಹೇಳಿ ಕರಿತೇವೆ. ಅದಲ್ಲದೆ ಯಾವುದಾದ್ರೂ ಒಳ್ಳೆಯ ಪುಸ್ತಕಗಳ ಅಧ್ಯಯನ ಮಾಡಿದ್ರು ಆಯ್ತು. ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನನ್ನು ನಾನು ಅಧ್ಯಯನ ಮಾಡಿಕೊಳ್ಳುವಂತಹದ್ದು, ಬೇರೆ ಎಲ್ಲ ವಸ್ತುಗಳ ಅಧ್ಯಯನಕ್ಕಿಂತ ನನ್ನನ್ನು ನಾನು ಅಧ್ಯಯನ ಮಾಡಿಕೊಳ್ಳುವಂತಹ ರೀತಿ ಇದೆಯಲ್ಲ, ಇದು ತುಂಬಾ ದೊಡ್ಡದು. ಜಗತ್ತಿನಲ್ಲಿ ಎಲ್ಲವನ್ನ ಅರ್ಥ ಮಾಡಿಕೊಂಡಿದ್ದೇನೆ, ನನ್ನನ್ನು ಬಿಟ್ಟು ಅಂದ್ರೆ ಇದರಿಂದ ಏನು ಉಪಯೋಗ ಇಲ್ಲ. ಮೊದಲು ನನ್ನನ್ನ ಅರ್ಥ ಮಾಡಿಕೊಂಡ ಮೇಲೆ ಉಳಿದದನ್ನೆಲ್ಲ ನಾನು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಇದನ್ನು ಸ್ವಾಧ್ಯಾಯ. ಕೊನೆಯಲ್ಲಿ ಯಮನಿಯಮಗಳ ಕೊನೆಯಲ್ಲಿ ಬರುವಂತಹದ್ದು ಅತ್ಯಂತ ಮುಖ್ಯವಾದದ್ದು, ಅದನ್ನು ಈಶ್ವರ ಪ್ರಣಿಧಾನ ಅಂತ ಹೇಳಿ ಕರಿತೇವೆ. ಭಗವಂತನಲ್ಲಿ ಒಂದು ಅರ್ಪಣೆಯ ಭಾವನೆಯಿಂದ ಇರುವಂತಹದ್ದು, ಈಶ್ವರಾರ್ಪಣ ಬುದ್ಧಿಯಿಂದ ಇರುವಂತಹದ್ದು, ಇದು ತುಂಬಾ ಮುಖ್ಯವಾದದ್ದು. ಯೋಗದಲ್ಲಿ ಬರುವಂತಹ ಭಕ್ತಿ ಯೋಗ ಅಂದ್ರೆ ಇದೆ. ಭಕ್ತಿ ಯೋಗವಿಲ್ಲದೆ ನಾವು ಯಾವುದನ್ನು ಸಾಧನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಅದು ಭಕ್ತಿ ಯೋಗ. ಭಗವಂತನಲ್ಲಿ ಸಂಪೂರ್ಣವಾದ ಶರಣಾಗತಿ, ಇದನ್ನು ನಾವು ಈಶ್ವರ ಪ್ರಣಿಧಾನ ಅಂತ ಹೇಳಿ ಕರಿತೇವೆ. ಹೀಗೆ ಪತಂಜಲಿ ಮಹರ್ಷಿ ಹೇಳಿರುವಂತಹ ಯೋಗವನ್ನ ರಾಜಯೋಗ ಅಂತ ಕೂಡ ಕೆಲವರು ಕರೀತಾರೆ. ಇದರಲ್ಲಿ ಕರ್ಮಯೋಗವಿದೆ, ಜ್ಞಾನಯೋಗವಿದೆ, ಭಕ್ತಿ ಯೋಗವಿದೆ, ಧ್ಯಾನಯೋಗವಿದೆ, ಅನೇಕ ಯೋಗಗಳ ಸಮ್ಮಿಶ್ರ ಇದರಲ್ಲಿ ಸೇರಿದೆಯಾದ್ದರಿಂದ ಇದನ್ನು ರಾಜಯೋಗ ಅಂತ ಹೇಳಿ ನಾವು ಇದನ್ನು ಕರಿತೇವೆ. ಬೇರೆ ಬೇರೆ ವಿಭಾಗಗಳಿವೆ. ಕುಂಡಲಿನಿ ಯೋಗ ಅಂತ ಹೇಳ್ತೇವೆ, ಮಂತ್ರ ಯೋಗ ಅಂತ ಹೇಳ್ತೇವೆ, ಲಯ ಯೋಗ ಅಂತ ಹೇಳ್ತೇವೆ. ಎಲ್ಲ ಯೋಗಗಳ ಉದ್ದೇಶವು ಒಂದೇ, ಶರೀರದ ಶುದ್ಧಿ, ಮನಸ್ಸಿನ ಶುದ್ಧಿ, ಮಾತಿನ ಶುದ್ಧಿ, ಒಟ್ಟಿನಲ್ಲಿ ಚಿತ್ತದ ಶುದ್ಧಿ, ಇದು ಯೋಗದ ಮುಖ್ಯವಾದ ಉದ್ದೇಶ. ಯೋಗವನ್ನು ನಿಯತವಾಗಿ ನಿರಂತರವಾಗಿ ಮಾಡುವುದರಿಂದ ಸಂಪೂರ್ಣವಾದ ಆರೋಗ್ಯ ನಮಗೆ ಲಭಿಸುತ್ತೆ, ಪರಿಪೂರ್ಣವಾದ ವ್ಯಕ್ತಿತ್ವ ನಮ್ಮದಾಗುತ್ತೆ. ಅದರಿಂದ ನಾವೆಲ್ಲರೂ ಯೋಗವನ್ನು ಅನುಷ್ಠಾನ ಮಾಡೋಣ ಎನ್ನುವ ಶುಭ ಹಾರೈಕೆಯೊಂದಿಗೆ ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.